ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ದಿ ವಾಯ್ಸ್ ಆಫ್ ಹೋಪ್. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೃಪಾಕಾಲದ ಮುಕ್ತಾಯ ಭಾಗ 6. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪಾಕಾಲದ ಮುಕ್ತಾಯ. ಈ ಕೃಪೆ ಕಾಲ ಯಾವಾಗ ಮುಕ್ತಾಯವಾಗತಕ್ಕಂಥದ್ದಾಗಿದೆ ಎಂಬುದಾಗಿ ಯಾರಿಗೂ ತಿಳಿದಿಲ್ಲ ಎಂಬುದಾಗಿ ನಾವು ನೋಡಿದೆವು. ಕೃಪೆ ಕಾಲದ ಮುಕ್ತಾಯಕ್ಕೆ ಮೊದಲು ಭಾನುವಾರ ಆಚರಣೆ ಕಾನೂನು ಈ ಲೋಕಕ್ಕೆ ಕಡ್ಡಾಯವಾಗಿ ಜಾರಿ ಆಗ್ತಕ್ಕಂಥದ್ದಾಗಿದೆ. ಮುದ್ರೆ ಒತ್ತುವುದು ಮುಗಿದಾಗ ಕೃಪೆ ಕಾಲವೂ ಸಹ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಕೃಪೆ ಕಾಲ ಅಂತಕ್ಕಂಥದ್ದು ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಅದು ಮುಕ್ತಾಯವಾಗುವಂಥದ್ದಾಗಿದೆ. ಮಾತ್ರವಲ್ಲದೆ ಈ ಕೃಪೆ ಕಾಲ ಮುಕ್ತಾಯವಾಯಿತು ಅಂದರೆ ಅದು ನೀತಿವಂತರು ಮತ್ತು ಅನೀತಿವಂತರನ್ನು ಬೇರ್ಪಡಿಸುವಂತಹ ಒಂದು ಕಾರ್ಯ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ಕಲಿತೆವು. ಆದರೆ ಇವತ್ತಿನ ದಿನದಲ್ಲಿ ಕೃಪೆ ಕಾಲ ಮುಗಿದ ನಂತರ ಮನುಷ್ಯನ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಧಾರ್ಮಿಕ ನಾಯಕರು ಬಹಳ ಆಸಭಂಗದಿಂದ ಇರುವಂಥ ವಿಚಾರವೇನು? ಕೃಪೆ ಕಾಲ ಮುಕ್ತಾಯವಾಯಿತೆಂದು ಸೈತಾನನು ಸಹ ಊಹಿಸಿಕೊಳ್ಳುವಂತೆವನಾಗಿದ್ದಾನೆ. ಆವಾಗ ದೇವರ ಬರಗಾಲ, ಯಾವ ಬರಗಾಲ, ವಾಕ್ಯದ ಬರಗಾಲ ಹೇಗೆ ಬರತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದರೆ ಪರಿಶುದ್ಧಾತ್ಮನ ಮಾರ್ಗದರ್ಶನ ಇಲ್ಲದೆ, ಆತನ ನಡೆಸುವಿಕೆ ಇಲ್ಲದೆ ಈ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಇರುವಂಥ ಸ್ಥಳದಲ್ಲಿಯೇ ತಲೆಗಳನ್ನು ಬಾಗಿ ಒಂದು ನಿಮಿಷ ಆತನ ಮಾರ್ಗದರ್ಶನಕ್ಕಾಗಿ, ಆತನ ಬಲಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭುವಾಗಿದ್ದೀಯ ಸ್ವಾಮಿ, ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ಆದರೆ ಈ ಲೋಕದಲ್ಲಿ ನಾವು ಇನ್ನೂ ಪಾಪಿಗಳಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ನೀ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ಆ ಈ ಸಮಯದಲ್ಲಿ ನಮ್ಮ ಪಾಪಗಳನ್ನು ನಿನ್ನ ಮುಂದೆ ಅರಿಕೆ ಇಟ್ಟು ನಾವು ಮನ ತಿರುಗುವ ಹಾಗೆ ಸಹಾಯ ಮಾಡು. ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ, ನನ್ನ ಜೀವಿತ ಹೇಗಿದೆ ಎಂಬುದನ್ನು ನಾನು ಅರಿತುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಈ ಒಂದು ಸಂದೇಶ ಆಶೀರ್ವಾದದಾಯಕವಾಗಿರುವಾಗಿಯೂ, ಹೌದು ಕ್ರಿಸ್ತನ ಬರೋಣ ಶೀಘ್ರವಾಗಿದೆ, ನನಗೆ ಕೊಟ್ಟಿರ್ತಕ್ಕಂಥ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ, ನಾನು ಮನ ತಿರುಗಬೇಕು, ನನ್ನ ಜೀವಿತ ಬದಲಾಗಬೇಕು ಎನ್ನುವಂತಹ ಆ ಒಂದು ಮನಸ್ಥಿತಿಯನ್ನು ಕೇಳುಗರ ಹೃದಯದಲ್ಲಿ ನೀನು ಉಂಟು ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ಬದಲಾಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪೆ ಕಾಲ ಮುಕ್ತಾಯದ ನಂತರ ಮನುಷ್ಯನ ಚಟುವಟಿಕೆಗಳು ಯಾವ ರೀತಿಯಲ್ಲಿರತಕ್ಕಂಥದ್ದಾಗಿದೆ ಅಂದರೆ, ಅನೇಕರು ಅಪನಂಬಿಕೆಯ ನಿಮಿತ್ತವಾಗಿ ದೇವರು ಏನನ್ನ ಮಾಡಬಾರದು ಎಂಬುದಾಗಿ ಹೇಳಿದನು, ಆ ಕಾರ್ಯಗಳನ್ನು ಹೆಚ್ಚೆಚ್ಚಾಗಿ ಮಾಡಿ ಇಂದ್ರಿಯ ಭೋಗಗಳಲ್ಲಿ ಈ ಲೋಕದಲ್ಲಿ ಮುಂದುವರಿಯುವಂತವರಾಗಿದ್ದಾರೆ. ವಿಜ್ಞಾನದ ಮೇಲೆ ನಂಬಿಕೆ ಇಟ್ಟು ಸತ್ಯವೇದದ ಸಿದ್ಧಾಂತವನ್ನು ತಿರಸ್ಕರಿಸಿ ನಡೆಯುವಂಥವರಾಗಿದ್ದಾರೆ. ಇನ್ನು ಜನರು ಸಂಪೂರ್ಣವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತಲ್ಲೀನರಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ಆತನ ಬರೋಣ ಶೀಘ್ರವಾಗಿದೆ, ನಾವು ಸಿದ್ಧರಾಗಬೇಕು. ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಆ ಕೃಪೆ ಕಾಲಕ್ಕೂ ಮೊದಲು ನಾನು ಕ್ರಿಸ್ತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಿ ಆತನ ಮುದ್ರೆಯನ್ನು ನಾವು ಹೊಂದಿಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಮರೆತು ನೋವಿನ ಕಾಲದಲ್ಲಿ, ಲೋಟನ ಕಾಲದಲ್ಲಿ ಹೇಗೆ ಜನಗಳು ತಲ್ಲೀನರಾಗಿ ಜೀವಿಸಿದರು, ಆ ರೀತಿಯಾಗಿ ಕೊನೆಯ ಕಾಲದಲ್ಲೂ ಸಹ ಜನಗಳು ಜೀವಿಸುವಂಥವರಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಲೋಕ ಹೇಳುವಂತಹ ಒಂದು ಮುಖ್ಯವಾದಂತಹ ವಿಚಾರವೇನೆಂದರೆ, 1 ಥೆಸಲೋನಿಕದವರಿಗೆ 5:3 ಓದಬೇಕಾದರೆ, ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು, ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಹೌದು ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಈ ಒಂದು ಹಿಂಸೆ, ಈ ಕೃಪೆ ಕಾಲ ಮುಕ್ತಾಯ ಮತ್ತು ಉಪದ್ರವಗಳು ಹೇಗೆ ಬರ್ತಕ್ಕಂಥದ್ದಾಗಿದೆ ಅಂದರೆ, ಈ ಲೋಕದ ಧಾರ್ಮಿಕ ನಾಯಕರು ವಿಶೇಷವಾಗಿ ಜನರಿಗೆ ಮನ ತಿರುಗಲು ಬೇಕಾದಂತಹ ಆ ಒಂದು ಸತ್ಯವನ್ನು ನೀಡುವುದಕ್ಕಿಂತ ಬದಲು ಅಭಿವೃದ್ಧಿಯ ಸುವಾರ್ತೆ, ಪ್ರಾಸ್ಪರಿಟಿ ಗಾಸ್ಪಲ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಈ ಒಂದು ಸತ್ಯವನ್ನು ಏನೂ ಆಗೋದಿಲ್ಲ ನಿಮಗೆ, ನೀವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ್ರೆ ನೀವು ಸುಖದ ಸುಪ್ಪತ್ತಿಗೆಯಲ್ಲಿರ್ತಕ್ಕಂಥವರಾಗಿದ್ದೀರಾ, ನಿಮಗೆ ಯಾವ ಸಮಸ್ಯೆಯೂ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಜನಗಳಿಗೆ ಬೋಧಿಸುವಂತರಾಗಿದ್ದಾರೆ. ಆದರೆ ನಾವು ಅರಿತುಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಪ್ರಿಯರೇ, ಎಲ್ಲಿ ಜನಗಳು ಈ ರೀತಿಯಾಗಿ ಸಮಾಧಾನದಿಂದಲೂ ನೀವು ನಿರ್ಭಯವಾಗಿ ಯಾವುದೇ ರೀತಿಯ ವಿಚಾರಗಳಲ್ಲಿ ನೀವು ಕಷ್ಟಕ್ಕೆ ಒಳಗಾಗುವುದಿಲ್ಲ, ಎಲ್ಲ ರೀತಿಯಲ್ಲೂ ಸಂತೋಷದಿಂದ ಜೀವಿಸ್ತಕ್ಕಂಥವರಾಗಿದ್ದೀರಾ ಅನ್ನುವಂಥ ರೀತಿಯಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೋ, ಆವಾಗ ಹೇಗೆ ಗರ್ಭವತಿಯಾಗಿರ್ತಕ್ಕಂತಹ ಸ್ತ್ರೀಗೆ ಪ್ರಸವ ವೇದನೆ ಬರುವ ರೀತಿಯಲ್ಲಿ ಈ ಲೋಕಕ್ಕೆ ತಕ್ಷಣದಲ್ಲಿ ಆಪತ್ತು ವಿಪತ್ತುಗಳು ಏರ್ಪಡುವಂಥದ್ದಾಗಿದೆ. ಧಾರ್ಮಿಕ ನಾಯಕರು ಬಹಳ ಆಶಾಭಂಗದಿಂದ ಇರತಕ್ಕಂಥವರಾಗಿದ್ದಾರೆ ಈ ಸಮಯದಲ್ಲಿ. ತತ್ವಶಾಸ್ತ್ರದ ವಿವೇಚನೆಯು ದೇವರ ನ್ಯಾಯ ತೀರ್ಪಿನ ಭಯವನ್ನು ಜನರ ಮನಸ್ಸಿನಿಂದ ತೆಗೆದುಹಾಕಿದಾಗ ಧಾರ್ಮಿಕ ಪಂಡಿತರು ಜಗತ್ತಿನಲ್ಲಿ ಬಹಳ ಕಾಲ ಸಮಾಧಾನ, ಸುರಕ್ಷತೆ ಹಾಗೂ ಸುಭಿಕ್ಷೆ ಇರುವುದೆಂದು ಹೇಳುತ್ತಿರುವಾಗ, ಜನರು ಉಣ್ಣುತ್ತಾ ಕುಡಿಯುತ್ತಾ ಸಂತೋಷದಿಂದಿರುವಾಗ, ತಮ್ಮ ವ್ಯಾಪಾರ ವ್ಯವಹಾರ ಹಾಗೂ ಮೋಜಿನಲ್ಲಿ ಮಗ್ನರಾಗಿ ದೇವರ ಎಚ್ಚರಿಕೆಯನ್ನು ತಿರಸ್ಕರಿಸಿ ಆತನ ಸಂದೇಶಕರನ್ನು ಅಪಹಾಸ್ಯ ಮಾಡುವಾಗ ಅವರು ತಪ್ಪಿಸಿಕೊಳ್ಳಲಾಗದಂತೆ ನಾಶವನ್ನು ಅವರ ಮೇಲೆ ತಕ್ಷಣದಲ್ಲೇ ಬರುವುದು. ಹೌದು ಪ್ರಿಯ ಕೇಳುಗರೆ, ಯಾವಾಗ ನಾವು ಮನ ತಿರುಗಬೇಕಾದಂಥ ಒಂದು ಸಂದೇಶವನ್ನು ಕೊಡದೆ ಅಭಿವೃದ್ಧಿ ಸಂತೋಷ ಉಲ್ಲಾಸ ಏನೂ ಆಗೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ನಾವು ಕೊಡ್ತಕ್ಕಂಥವರಾಗಿದ್ದೇವೋ, ಆವಾಗ ಜನಗಳು ಹೆಚ್ಚೆಚ್ಚು ಪಾಪಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಅಂದು ಪಂಚಸತ್ತಮ ಹಬ್ಬದ ದಿನದಲ್ಲಿ ಪೇತ್ರನು ನಡೆದಂಥ ಘಟನೆಯನ್ನು ಕ್ರಿಸ್ತನ ಪುನರುತ್ಥಾನದವರೆಗೂ ಆತನು ಜನಗಳ ಮುಂದೆ ಎತ್ತಿ ಹೇಳಿದಾಗ ಆ ಜನಗಳ ಹೃದಯದಲ್ಲಿ ಹಗಲು ಬಡಿದಂತಾಯಿತು. ಅವರ ಹೃದಯದಲ್ಲಿ ಆ ವಾಕ್ಯಗಳು ಚುಚ್ಚಿದ ರೀತಿಯಲ್ಲಿ ಆಗಿ ಅವರು ಕೇಳಿದಂತಹ ವಿಚಾರವೇನೆಂದರೆ, ಸಹೋದರರೇ ನಾವು ಈಗ ಏನು ಮಾಡೋಣ? ಅದಕ್ಕೆ ಪೇತ್ರನು ಹೇಳುವಂತೆವನಾಗಿದ್ದಾನೆ, ನಿಮ್ಮ ಪಾಪಗಳಿಗೋಸ್ಕರ ನೀವು ಪಶ್ಚಾತ್ತಾಪಪಟ್ಟು ಮನ ತಿರುಗಿರಿ ಅನ್ನುವಂತಹ ಸಂದೇಶವನ್ನು ನೀಡ್ತಕ್ಕಂಥವನಾಗಿದ್ದಾನೆ. ಸ್ನಾನಿಕನಾದಂಥ ಯುವಾನನು ಈ ಲೋಕಕ್ಕೆ ಬಂದಾಗ ಆತನು ನೀಡಿದಂತಹ ಒಂದು ಸಂದೇಶವೇನೆಂದರೆ, ಮನ ತಿರುಗಿರಿ, ಪರಲೋಕ ರಾಜ ಸಮೀಪವಾಗಿದೆ ಎಂಬಂತಹ ವಿಚಾರ. ಯೇಸು ಸ್ವಾಮಿಯು ಸಹ ಈ ಲೋಕಕ್ಕೆ ಬಂದಾಗ ಆತನು ಜನಗಳಿಗೆ ನೀಡಿದಂತಹ ಒಂದು ಸಂದೇಶವೇನೆಂದರೆ, ಮನ ತಿರುಗಿರಿ, ಪರಲೋಕ ರಾಜ ಸಮೀಪವಾಗಿದೆ. ಅದೇ ರೀತಿಯಾಗಿ ಲಹೋದಿಕ ಸಭೆ ಕೊನೆಯ ಸಭೆಗೆ ಕ್ರಿಸ್ತನು ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದಾನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡತಕ್ಕಂಥವನಾಗಿದ್ದಾನೆ. ಯಾವ ಒಬ್ಬ ವ್ಯಕ್ತಿ ಹೌದು ನಾನು ಪಾಪಿ, ನನಗೆ ಕ್ರಿಸ್ತನ ಅವಶ್ಯಕತೆ ಇದೆ ಎಂಬುದಾಗಿ ಮನ ತಿರುಗಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಾನೋ ಅವನು ಈ ಲೋಕದ ವಿಚಾರಗಳನ್ನು ಬಿಡ್ತಕ್ಕಂಥವನಾಗಿದ್ದಾನೆ. ಕ್ರಿಸ್ತನಿಗೋಸ್ಕರ ಎಲ್ಲ ಕಾರ್ಯಗಳಲ್ಲೂ ಮಾಡಲು ಸಿದ್ಧನಾಗ್ತಕ್ಕಂಥವನಾಗಿದ್ದಾನೆ. ಅವನು ತಿನ್ನುತ್ತಾ ಕುಡಿಯುತ್ತಾ ಸಂತೋಷದಿಂದ ಇರುವುದಕ್ಕಿಂತ ಬದಲಾಗಿ ಅವನ ಎಲ್ಲ ರೀತಿಯ ಕಾರ್ಯಗಳಲ್ಲೂ ಕ್ರಿಸ್ತನನ್ನು ಮಹಿಮೆಪಡಿಸುವಂತಹ ಕಾರ್ಯದಲ್ಲಿರ್ತಕ್ಕಂಥವನಾಗಿದ್ದಾನೆ. ಆದರೆ ಯಾವಾಗ ಈ ಮನ ತಿರುಗುವಿಕೆಗೆ ಬೇಕಾದಂಥ ಒಂದು ಸತ್ಯವನ್ನು ನೀಡದೆ ಹೋಗ್ತಕ್ಕಂಥವರಾಗಿದ್ದೇವೋ ಜನಗಳು, ಅವರು ಈ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನೋವಿನ ಕಾಲದಲ್ಲಿ ರೀತಿಯಲ್ಲಿ ಉಣ್ಣುತ್ತಾ ಕುಡಿಯುತ್ತಾ ಸಂತೋಷದಿಂದ ವ್ಯಾಪಾರ ವ್ಯವಹಾರ ಈ ಲೋಕದ ಎಲ್ಲ ರೀತಿಯ ಮೋಜಿನಲ್ಲಿ ಅವರು ಮಗ್ನರಾಗಿರ್ತಕ್ಕಂಥವರಾಗಿದ್ದಾರೆ. ದೇವರ ಎಚ್ಚರಿಕೆಯನ್ನು ಅವರು ತಿರಸ್ಕರಿಸ್ತಕ್ಕಂಥವರಾಗಿದ್ದಾರೆ. ಅನೇಕ ಸಂದೇಶಕರು ಬಂದು ಎಚ್ಚರಿಕೆಯ ಸಂದೇಶವನ್ನು ನೀಡುವಾಗ, ಮೂರು ದೂತರ ಎಚ್ಚರಿಕೆಯ ಸಂದೇಶ ಮನ ತಿರುಗಿರಿ ಎಂಬುದಾಗಿ ಹೇಳುವಂತಹ ಸಂದೇಶವನ್ನು ನೀಡುವಾಗ ಅಪಹಾಸ್ಯ ಮಾಡ್ತಕ್ಕಂಥವರಾಗಿದ್ದಾರೆ. ಹೇಗೆ ಅಂದು ನೋವನನ್ನು ಅಪಹಾಸ್ಯ ಮಾಡಿದರು, ಹೇಗೆ ಅಂದು ಲೋಟನನ್ನು ತನ್ನ ಸ್ವಂತ ಕುಟುಂಬದವರೇ ಅಪಹಾಸ್ಯ ಮಾಡಿದರು, ಆ ರೀತಿಯಲ್ಲಿ ಮಾಡ್ತಕ್ಕಂಥವರಾಗಿದ್ದಾರೆ. ಕುಚೋದ್ಯಗಾರರು ಕೊನೆಯ ದಿನಗಳಲ್ಲಿ ಬರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಈ ಲೋಕಕ್ಕೆ ದೇವರು ಒಂದು ಆಪತ್ತನ್ನು ವಿಪತ್ತನ್ನು ತಕ್ಷಣದಲ್ಲೇ ಬರಮಾಡಿ ನಾಶನಕ್ಕೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ದೇವರು ನಮಗೆ ಕೃಪೆ ಕಾಲವನ್ನು ಕೊಟ್ಟಿದ್ದಾನೆ. ಈ ಕೃಪೆ ಕಾಲದಲ್ಲೇ ನಾವು ಮನ ತಿರುಗಬೇಕು. ಈ ಕೃಪೆ ಕಾಲದಲ್ಲೇ ನಾವು ಎಚ್ಚೆತ್ತುಕೊಂಡು ಆ ಎಚ್ಚರಿಕೆಯ ಸಂದೇಶಕ್ಕೆ ಕಿವಿಗೊಡುವುದಾದರೆ ದೇವರು ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸ್ತಕ್ಕಂಥವನಾಗಿದ್ದಾನೆ. ಕರ್ತನ ದಿನವು ಎಂದಾದರೂ ಬರಲಿ, ಭಕ್ತಿನರ ಮೇಲೆ ಆ ದಿನವು ಇದ್ದಕ್ಕಿದ್ದಂತೆ ಬರುವುದು. ಯಾವ ಒಬ್ಬ ವ್ಯಕ್ತಿ ಕ್ರಿಸ್ತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸತಕ್ಕಂಥವನಾಗಿದ್ದಾನೋ, ಯಾವ ಒಬ್ಬ ವ್ಯಕ್ತಿ ಹೌದು ಈ ಒಂದು ಎಚ್ಚರಿಕೆಯ ಸಂದೇಶ ನನಗೆ ದೇವರು ಕೊಟ್ಟಿದ್ದಾನೆ, ಕೃಪೆ ಕಾಲಕ್ಕೂ ಮೊದಲು ನಾನು ಮನ ತಿರುಗಬೇಕೆಂಬುದಾಗಿ ಆತನು ತನ್ನ ಪಾಪಗಳನ್ನು ಹರಿಕೆ ಇಟ್ಟು ಕ್ರಿಸ್ತನಿಗೋಸ್ಕರ ಜೀವಿಸ್ತಕ್ಕಂಥವನಾಗಿದ್ದಾನೋ, ಅವನು ಕರ್ತನ ದಿನ ಎಂದಾದರೂ ಬರಲಿ ನಾನು ಪರಲೋಕ ರಾಜ್ಯಕ್ಕೆ ಸಿದ್ಧ ಎನ್ನುವ ರೀತಿಯಲ್ಲಿ ಜೀವಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಭಕ್ತಿಹೀನರು ಈ ಲೋಕದಲ್ಲಿ ಹೇಗೆ ಬೇಕೋ ಹಾಗೆ ಜೀವಿಸುವಾಗ ಆ ಕರ್ತನ ದಿನ ಇದ್ದಕ್ಕಿದ್ದಂತೆ ಬರ್ತಕ್ಕಂಥದ್ದಾಗಿದೆ. ಆ ದಿನದಲ್ಲಿ ಇವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹೇಗೆ ನೋವನ್ನು ನಾವೇ ಒಳಗಡ ಹೋಗಿ ಏಳು ದಿನದ ನಂತರ ಆ ಮಳೆ ಬಂದು ಎಲ್ಲರನ್ನ ನಾಶ ಮಾಡಿತು, ಆ ರೀತಿಯಾಗಿ ಈ ಲೋಕವು ಸಹ ನಾಶ ಆಗ್ತಕ್ಕಂಥದ್ದಾಗಿದೆ. ಜೀವನವು ಮೊದಲಿನಂತೆ ಸಾಗುತ್ತಿರುವಾಗ ಜನರು ವ್ಯಾಪಾರ ವ್ಯವಹಾರದಲ್ಲಿ ತಲ್ಲೀನರಾಗಿ ಹಣ ಸಂಪಾದನೆ ಮಾಡುತ್ತಿರುವಾಗ ಧಾರ್ಮಿಕ ನಾಯಕರು ಜಗತ್ತಿನಲ್ಲಿ ಕಂಡುಬರುವ ಅಭಿವೃದ್ಧಿ ಕಾರ್ಯಗಳನ್ನು ಹೇಳುತ್ತಿರುವಾಗ ಜನರು ಎಲ್ಲೆಲ್ಲಿಯೂ ಸುರಕ್ಷತೆಯಿಂದ ಎಂಬ ತಪ್ಪು ಭ್ರಮೆಯಲ್ಲಿ ತೇಲಾಡುತ್ತಿರುವಾಗ ಮಧ್ಯರಾತ್ರಿಯಲ್ಲಿ ಕಳ್ಳನು ಬರುವಂತೆ ತಕ್ಷಣದಲ್ಲಿ ದೇವರ ಎಚ್ಚರಿಕೆಯ ನಿರ್ಲಕ್ಷ್ಯ ತೋರಿದ ಭಕ್ತಿಹೀನರ ಮೇಲೆ ನಾಶನವೂ ಬರುವುದು, ಅವರು ಅದರಿಂದ ತಪ್ಪಿಸಿಕೊಳ್ಳಲಾರರು. ಯಾವ ರೀತಿಯಲ್ಲಿ ಬರ್ತಕ್ಕಂಥದ್ದಾಗಿದೆ? ಮಧ್ಯರಾತ್ರಿಯಲ್ಲಿ ಕಳ್ಳನು ಬರುವಂತೆ ತಕ್ಷಣದಲ್ಲಿ ದೇವರ ಎಚ್ಚರಿಕೆ ನಿರ್ಲಕ್ಷ್ಯ ತೋರಿದ ಭಕ್ತಿಹೀನರ ಮೇಲೆ ನಾಶನವೂ ಬರುವುದು. ಕಳ್ಳನು ಯಾವ ಸಮಯದಲ್ಲಿ ಬರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಯಾರೂ ಸಹ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಕಳ್ಳರು ಹೇಳಿ ಬರುವುದಿಲ್ಲ, ಅವರು ರಾತ್ರಿಯ ಸಮಯದಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ಅದು ಮಧ್ಯರಾತ್ರಿ ಇರಬಹುದು, ಅಥವಾ ಮುಂಜಾನೆಯ ಸಮಯದಲ್ಲಿರಬಹುದು, ಅಥವಾ ನಾವು ಮಲಗುವಂತಹ ಸಮಯದಲ್ಲಿರಬಹುದು. ಯಾವ ಸಮಯ ಎಂಬುದಾಗಿ ನಾವು ಊಹಿಸಲು ಸಾಧ್ಯವಿಲ್ಲ. ಹೇಗೆ ಕಳ್ಳನ ಬರುವನವನ್ನು ಊಹಿಸಲು ಸಾಧ್ಯವಿಲ್ಲವೋ ಆ ರೀತಿಯಾಗಿ ಕ್ರಿಸ್ತನ ಬರುವನವನ್ನು ಸಹ ಊಹಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ದೇವರ ದಿನವು ಕಳ್ಳನು ಬರುವಂತೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ ಹೊರತು ಆತನು ಸೀಕ್ರೆಟ್ ರ್ಯಾಪ್ಚರ್ ಅಂದರೆ ಅವನು ರಹಸ್ಯವಾಗಿ ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ದೇವರು ಇಲ್ಲಿ ತಿಳಿಸ್ತಾ ಇಲ್ಲ. ಇಲ್ಲಿ ತಿಳಿಸ್ತಕ್ಕಂಥದ್ದು ದೇವರು ಕಳ್ಳನು ಬರುವಂತೆ ಬರ್ತಕ್ಕಂಥವನಾಗಿದ್ದಾನೆ ಅಂದರೆ ಆತನು ಬರ್ತಕ್ಕಂಥ ಸಮಯವೂ ಆ ಗಳಿಗೆಯೂ ಯಾರಿಗೂ ಸಹ ಗೊತ್ತಿಲ್ಲ. ಆತನು ತಕ್ಷಣದಲ್ಲಿ ಬರ್ತಕ್ಕಂಥವನಾಗಿದ್ದಾನೆ, ನಾವು ಊಹಿಸಲಾದಂಥ ಸಮಯದಲ್ಲಿ ಬರ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ದೇವರು ನಮಗೆ ಕೃಪೆ ಕಾಲಕ್ಕೂ ಮೊದಲು, ನನ್ನ ಮಗಳೇ ನನ್ನ ಮಗನೇ ಈ ಎಚ್ಚರಿಕೆ ಶಬ್ದಕ್ಕೆ ಕಿವಿಗೊಡು, ಮನ ತಿರುಗು ಎಂಬುದಾಗಿ ಪ್ರತಿನಿತ್ಯ ನಮ್ಮ ಹೃದಯದ ಬಾಗಿಲನ್ನು ತಟ್ಟತಕ್ಕಂಥವನಾಗಿದ್ದಾನೆ. ನೋವನ್ನು ಹೇಗೆ 120 ವರ್ಷಗಳ ಕಾಲ ಒಂದೇ ಸಂದೇಶವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ಆತನು ತಿಳಿಸಿದನು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿಯೂ ಸಹ ನಿತ್ಯವಾದಂಥ ಶುಭ ವರ್ತಮಾನ ಪ್ರಕಟಣೆ ಪುಸ್ತಕ 14:6-12 ತನಕ ತಿಳಿಸಿರ್ತಕ್ಕಂತಹ ಈ ಒಂದು ನಿತ್ಯವಾದಂಥ ಶುಭ ವರ್ತಮಾನವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ಎಚ್ಚರಿಕೆಯಾಗಿ ದೇವರು ಈ ಕೊನೆಯ ದಿನಗಳಲ್ಲಿ ನೀಡತಕ್ಕಂಥವನಾಗಿದ್ದಾನೆ. ಯಾರೆಲ್ಲ ಈ 3 ದೂತರ ಸಂದೇಶವನ್ನು ಕೇಳಿ ಹೌದು ಕರ್ತನ ಬರವನ್ನು ಶೀಘ್ರವಾಗಿದೆ ಎಂಬುದಾಗಿ ಮನ ತಿರುಗಿ ಆತನ ಕೃಪೆಯನ್ನು ಹೊಂದಿಕೊಂಡು ಜೀವಿಸುವಂತವರಾಗಿದ್ದಾರೋ ಅವರು ಯಾವ ದಿನ ಕರ್ತನ ದಿನ ಬಂದರೂ ಪರವಾಗಿಲ್ಲ, ನಾನು ಆತನ ರಾಜ್ಯಕ್ಕೆ ಸಿದ್ಧ ಎಂಬುದಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಭಕ್ತಿಹೀನರು ಈ ಒಂದು ನಿತ್ಯವಾದಂಥ ಶುಭ ವರ್ತಮಾನವನ್ನು ತಿರಸ್ಕರಿಸಿ ಜೀವಿಸುವಂಥವರ ಜೀವಿತ ಬಹಳ ಕಠಿಣವಾಗಿರ್ತಕ್ಕಂಥದ್ದಾಗಿದೆ. ಭಕ್ತಿಹೀನರ ಮೇಲೆ ನಾಶನವೂ ಬರ್ತಕ್ಕಂಥದ್ದಾಗಿದೆ, ಆದ್ದರಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹೇಗೆ ನೋವನ ಕಾಲದಲ್ಲಿ ಆ ನಾವೆಯಿಂದ ಹೊರಗಡೆ ಇರತಕ್ಕಂಥವರು ತಪ್ಪಿಸಿಕೊಳ್ಳಲು ಬೆಟ್ಟಗಳಿಗೆ ಗುಡ್ಡಗಳಿಗೆ ಓಡಿ ಹೋದರು, ಮರವನ್ನು ಹೇರಿದರು, ಆದರೆ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಯಾವ ರೀತಿಯಲ್ಲಿ ಲೋಟನ ಕಾಲದಲ್ಲಿ ಆತನು ಹೇಳಿದಂತಹ ಎಚ್ಚರಿಕೆ ಶಬ್ದಕ್ಕೆ ತಿರಸ್ಕರಿಸಿ ಅವನನ್ನು ಗೇಲಿ ಮಾಡಿದರು, ಆ ಒಂದು ಅಗ್ನಿ ಗಂಧಕದ ಮಳೆ ಆ ಪಟ್ಟಣದ ಮೇಲೆ ಸುರಿದಾಗ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದೇ ರೀತಿಯಾಗಿ ಭಕ್ತಿಹೀನರು ಸಹ ಕೊನೆ ಕಾಲದಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಸಂಕಟದ ಸಮಯದಲ್ಲಿ ಸೈತಾನನು ದುಷ್ಟರನ್ನು ಪ್ರಚೋದನೆ ಮಾಡುತ್ತಾನೆ. ಇವರು ದೇವಜನರನ್ನು ನಾಶ ಮಾಡಲು ಕಾದುಕೊಂಡಿರುತ್ತಾರೆ ಎಂಬುದಾಗಿ ಆತನು ಈ ಜನರಿಗೆ ಕರೆ ಕೊಡುವಂತೆವನಾಗಿದ್ದಾನೆ. ಆದರೆ ದೇವಜನರ ಪಾಪಗಳು ಶಮಿಸಲ್ಪಟ್ಟಿವೆ ಎಂಬುದಾಗಿ ಪರಲೋಕದ ಪುಸ್ತಕದಲ್ಲಿ ಬರೆದಿರುವುದು ಅವನಿಗೆ ತಿಳಿಯುವುದಿಲ್ಲ. ಹೌದು ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೈತಾನ ಕೊನೆ ಕಾಲದಲ್ಲಿ ದೇವ ಜನರನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವನಾಗಿದ್ದಾನೆ, ಅವರು ಪಾಪದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರು ಈ ಕೃಪೆ ಕಾಲಕ್ಕೂ ಮೊದಲು ತನ್ನ ಮಕ್ಕಳನ್ನು ಆಯ್ಕೆ ಮಾಡಿ ಅವರ ಹೆಸರನ್ನು ಜೀವದಾರ ಪಟ್ಟಿಯಲ್ಲಿ ಬರೆದು ಮುದ್ರೆ ಹಾಕಿರ್ತಕ್ಕಂಥವನಾಗಿದ್ದಾನೆ. ಅವರ ಪಾಪಗಳು ಸಮಿಸಲ್ಪಟ್ಟಿದೆ ಎಂಬುದಾಗಿ ಅವರ ಹೆಸರಿನ ಮುಂದೆ ಬರೆಯಲ್ಪಟ್ಟಿರತಕ್ಕಂಥದ್ದನ್ನು ಸೈತಾನ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಆ ಮಕ್ಕಳನ್ನು ಆತನು ಏನು ಮಾಡಲು ಸಾಧ್ಯವಿಲ್ಲ. ಯಾಕೋಬನನ್ನು ಕೊಲ್ಲುವಂತೆ ಸೈತಾನನು ಯೇಸೋವನನ್ನು ಪ್ರೇರೇಪಿಸಿದಂತೆ ಸಂಕಟದ ಸಮಯದಲ್ಲಿ ದೇವ ಜನರನ್ನು ನಾಶ ಮಾಡುವಂತೆ ಅವನು ದುಷ್ಟರನ್ನು ಪ್ರಚೋದಿಸುವಂತೆವನಾಗಿದ್ದಾನೆ. ಆದರೆ ದೇವದೂತರು ದೇವ ಜನರನ್ನು ಕಾಪಾಡುವುದನ್ನು ಸೈತಾನನು ನೋಡುವವನಾಗಿದ್ದಾನೆ. ಅವರ ಪಾಪಗಳನ್ನು ಸಮಿಸಲ್ಪಟ್ಟಿವೆ ಎಂಬುದಾಗಿ ಅವನು ಊಹಿಸುವನು. ಆದರೆ ಪರಲೋಕದ ದೀವದರ್ಶನ ಗುಡಾರದಲ್ಲಿ ದೇವರ ಮಕ್ಕಳ ಪ್ರಕರಣಗಳು ನಿರ್ಧರಿಸಲ್ಪಟ್ಟಿರುವುದು ಅವನಿಗೆ ತಿಳಿಯುವುದಿಲ್ಲ. ಹೌದು ಪ್ರಿಯ ಕೆಲವರೇ, ಎಂತಹ ಅದ್ಭುತವಾದಂತಹ ನಿರೀಕ್ಷೆಯನ್ನು ದೇವರು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಈ ಕೃಪೆ ಕಾಲದಲ್ಲಿ ನಾವು ನಮ್ಮ ಪಾಪಗಳನ್ನು ಆತನ ಮುಂದೆ ಹರಕೆ ಇಟ್ಟು ಬಿಟ್ಟು ಬಿಟ್ಟು ಜೀವಿಸುವುದಾದರೆ ಸೈತಾನ ಅನೇಕ ದುಷ್ಟರನ್ನು ಕೊನೆ ಕಾಲದಲ್ಲಿ ಪ್ರೇರೇಪಿಸುವಂಥವನಾಗಿದ್ದಾನೆ. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೇಸೋವನನ್ನು ಸೈತಾನ ಪ್ರೇರೇಪಿಸುವಂಥವನಾಗಿದ್ದಾನೆ. ಯಾಕೋಬನನ್ನು ಕೊಲ್ಲುವುದಕ್ಕೆ ಆತನನ್ನು ಪ್ರೇರೇಪಿಸುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ನೀತಿವಂತರನ್ನು ನಾಶ ಮಾಡಲು ಸೈತಾನನು ದುಷ್ಟರನ್ನು ಪ್ರೇರೇಪಿಸುವಂಥವನಾಗಿದ್ದಾನೆ. ಹೇಗೆಂದರೆ ಎಂಬುದಾಗಿ ನಾವು ನೋಡುವುದಾದರೆ ಹಳೆಯ ಒಡಂಬಡಿಕೆಯಲ್ಲಿ ಯಾಕೋಬ ಮತ್ತು ಯೇಸೋವನ ಒಂದು ಕಥೆಯನ್ನು ನಾವು ಕೇಳಿದ್ದೇವೆ ಪ್ರಿಯ ಕೇಳುಗರೇ. ಅದರಲ್ಲಿ ಯೇಸೋವನು ಯಾವ ರೀತಿಯಲ್ಲಿ ಯಾಕೋಬನನ್ನು ಕೊಲ್ಲಬೇಕೆಂಬುದಾಗಿ ಓಡಿ ಬರ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಒಂದು ಸಮಯದಲ್ಲಿ ಯೇಸೋವನಿಗೆ ಸಿಕ್ಕಬೇಕಾದಂತಹ ಆ ಒಂದು ಚೊಚ್ಚಲತನದ ಹಕ್ಕನ್ನು ಯಾಕೋಬನು ಮೋಸ ಮಾಡಿ ಕಸಿದುಕೊಂಡನು ಎನ್ನುವಂತಹ ನಿಮಿತ್ತವಾಗಿ ಯೇಸೋವನನ್ನು ಸೈತಾನ ಪ್ರೇರೇಪಿಸುವಂಥವನಾಗಿದ್ದಾನೆ. ಯಾಕೋಬನನ್ನು ಕೊಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆತನು ಬರುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಈ ಲೋಕಕ್ಕೆ ಒಂದು ಯಾಕೋಬಿನ ಇಕ್ಕಟ್ಟಿನ ಸಮಯ ಬರತಕ್ಕಂಥದ್ದಾಗಿದೆ. ಯಾಕೋಬಿನ ಸಂಕಟದ ಸಮಯ ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಅಂತಹ ಸಮಯದಲ್ಲಿ ದೇವ ಜನರನ್ನು ನಾಶ ಮಾಡುವಂತೆ ಅವನು ಈ ಲೋಕದ ದುಷ್ಟರನ್ನು ಪ್ರಚೋದಿಸುವಂಥವನಾಗಿದ್ದಾನೆ. ಇನ್ನೊಂದು ಅರ್ಥದಲ್ಲಿ ನಾವು ಹೇಳಬೇಕಂದರೆ ಯಾರೆಲ್ಲ ಈ ಲೋಕದಲ್ಲಿ ನಾಲ್ಕನೆಯ ಆಜ್ಞೆಯಾದಂತಹ ಸಬ್ಬತ್ ದಿನವನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ, ದೇವರ ಆಜ್ಞೆಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗ್ತಕ್ಕಂಥವರಾಗಿದ್ದಾರೋ, ಆ ಮಕ್ಕಳನ್ನು ನಾಶ ಮಾಡಲು ಯಾರು ಮೃಗದ ಗುರುತನ್ನು ಹೊಂದಿಕೊಂಡು ಭಾನುವಾರವನ್ನು ಆಚರಣೆ ಮಾಡ್ತಕ್ಕಂಥವರಾಗಿದ್ದಾರೋ ಆ ಜನಗಳನ್ನು ಪ್ರೇರೇಪಿಸುವಂಥವನಾಗಿದ್ದಾನೆ. ಯಾಕೆಂದರೆ ಈ ಲೋಕಕ್ಕೆ ಒಂದು ಉಪದ್ರವ ಕಾಲ ಬರತಕ್ಕಂಥದ್ದಾಗಿದೆ. ಈ ಉಪದ್ರವಕ್ಕೆ ಕಾರಣ ದೇವರ ಮಕ್ಕಳು, ದೇವರ ಆಜ್ಞೆಯನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳು ಎಂಬುದಾಗಿ ಆತನು ಅನೇಕ ದುಷ್ಟರನ್ನು ಪ್ರೇರೇಪಿಸುವಂಥವನಾಗಿದ್ದಾನೆ. ಅವರು ದೇವ ಜನರ ಮೇಲೆ ಯುದ್ಧ ಮಾಡಲು ಬರ್ತಕ್ಕಂಥವರಾಗಿದ್ದಾರೆ, ದೇವ ಜನರನ್ನು ನಾಶ ಮಾಡಲು ಬರ್ತಕ್ಕಂಥವರಾಗಿದ್ದಾರೆ. ಯೇಸುವನು ಹೇಗೆ ಯಾಕೋಬನನ್ನು ನಾಶ ಮಾಡಲು ಬರ್ತಕ್ಕಂಥವನಾಗಿದ್ದನೋ ಆ ರೀತಿಯಾಗಿ ಬರ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರ ಮಕ್ಕಳಿಗೆ ನಿರೀಕ್ಷೆ ಇದೆ ಪ್ರಿಯ ಕೇಳುಗರೆ. ಆ ನಿರೀಕ್ಷೆ ಏನೆಂದರೆ ದೇವರು ತನ್ನ ದೇವ ದೂತರನ್ನು ಪರಲೋಕದಿಂದ ಕಳಿಸುವುದರ ಮೂಲಕವಾಗಿ ದೇವ ಜನರನ್ನು ಕಾಪಾಡುವಂಥವನಾಗಿದ್ದಾನೆ. ಸೈತಾನನು ದೇವ ದೂತರು ದೇವ ಜನರನ್ನು ಕಾಪಾಡುವುದನ್ನು ನೋಡುವುದರ ಮೂಲಕವಾಗಿ ಹೌದು ಈ ಮಕ್ಕಳ ಪಾಪಗಳು ಸಮಿಸಲ್ಪಟ್ಟಿದೆ ಎಂದು ಅವನು ಅರ್ಥ ಮಾಡಿಕೊಳ್ಳುವಂಥವನಾಗಿದ್ದಾನೆ. ಆದರೆ ಪರಲೋಕದ ದೇವದರ್ಶನ ಗುಡಾರದಲ್ಲಿ ದೇವರ ಮಕ್ಕಳ ಪ್ರಕರಣಗಳು ನಿರ್ಧರಿಸಲ್ಪಟ್ಟಿರುವುದು ಆತನಿಗೆ ತಿಳಿದಿರುವುದಿಲ್ಲ. ಪರಲೋಕದಲ್ಲಿ ನಡೀತಕ್ಕಂತಹ ಆ ಒಂದು ನ್ಯಾಯ ವಿಚಾರಣೆಯಲ್ಲಿ ಹೌದು ಈ ನನ್ನ ಮಗನು ನನ್ನ ರಕ್ತದ ಮುಖಾಂತರವಾಗಿ ತೊಳೆಯಲ್ಪಟ್ಟಿದ್ದಾನೆ, ಇವನ ಪಾಪಗಳು ಸಮಿಸಲ್ಪಟ್ಟಿದೆ ಎಂಬುದಾಗಿ ಕ್ರಿಸ್ತನು ತಂದೆಯ ಮುಂದೆ ಹೇಳಿ ಆತನ ಹೆಸರಿನ ಮುಂಭಾಗದಲ್ಲಿ ಈತನ ಪಾಪಗಳು ಸಮಿಸಲ್ಪಟ್ಟಿದೆ, ಪರಲೋಕ ರಾಜ್ಯಕ್ಕೆ ಇವನು ಬಾಧಸ್ತನು ಎಂಬುದಾಗಿ ಆತನಿಗೆ ಮುದ್ರೆ ಹಾಕಿರ್ತಕ್ಕಂಥವನಾಗಿದ್ದಾನೆ. ಆ ಒಂದು ವಿಚಾರವನ್ನು ಸೈತಾನನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಸೈತಾನ ಕೊನೆಯ ಕಾಲದಲ್ಲಿ ಕೃಪೆ ಕಾಲ ಮುಕ್ತಾಯವಾಗತಕ್ಕಂಥದ್ದಾಗಿದೆ ಎಂಬುದನ್ನು ಆತನು ಊಹಿಸಿಕೊಂಡು ದೇವರ ಮಕ್ಕಳನ್ನು ನಾಶ ಮಾಡಲು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರು ನಮ್ಮ ಸಂಗಡ ಇದ್ದಾನೆ ಪ್ರಿಯ ಕೇಳುಗರೆ. ಹಾಗಾಗಿ ಇವತ್ತೇ ನಾವು ಮನ ತಿರುಗಿ ಆತನ ಬಳಿಗೆ ಬರುವುದಾದರೆ ಆತನು ನಮ್ಮ ಪಾಪಗಳನ್ನು ಸಮಿಸಿ ದೇವದೂತರನ್ನು ನಮಗೆ ಕಾವಲಿಸುವಂಥವನಾಗಿದ್ದಾನೆ, ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ. ನಮ್ಮ ಪ್ರಕರಣ ಪ್ರಲೋಕ ರಾಜ್ಯದಲ್ಲಿ ನ್ಯಾಯ ವಿಚಾರಣೆಗೆ ಬರುವಾಗ ಆತನು ನಮ್ಮ ಪಾಪಗಳನ್ನು ಅಳಿಸಿ ಹಾಕ್ತಕ್ಕಂಥವನಾಗಿದ್ದಾನೆ. ಆ ರೀತಿಯಾದಂಥ ಕಾರ್ಯವನ್ನು ದೇವರು ಮಾಡುವಾಗ ಈ ಕೃಪೆ ಕಾಲದಲ್ಲಿ ನಾವು ಮನ ತಿರುಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲೂ ಸಹ ನಾವು ದೇವರ ವಾಕ್ಯದ ಬರಗಾಲ ಈ ಸಮಯದಲ್ಲಿ ಹೇಗೆ ಬರತಕ್ಕಂಥದ್ದಾಗಿದೆ ಅನ್ನುವಂಥ ಸತ್ಯವನ್ನು ನಾವು ಮುಂದುವರಿದು ಧ್ಯಾನಿಸೋಣ. ಆದರೆ ಇವತ್ತು ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಸರ್ವಸೃಷ್ಟಿಕರ್ತನಾಗಿದ್ದೀಯಾ ಸ್ವಾಮಿ. ಅದಕ್ಕೋಸ್ಕರವೇ ಈ ಎಚ್ಚರಿಕೆಯ ಸಂದೇಶವನ್ನು ನಮಗೆ ನೀಡುವಂಥ ದೇವರಾಗಿದ್ದೀಯಾ. ಎಂತಹ ನಿರೀಕ್ಷೆಯನ್ನು ನೀನು ಕೊಡುವಂಥ ದೇವರಾಗಿದ್ದೀಯಾ ಸ್ವಾಮಿ. ಯಾರೆಲ್ಲ ನಿನ್ನ ಮಕ್ಕಳು ಇವತ್ತು ಹೌದು ನಾನು ಕೃಪೆ ಕಾಲಕ್ಕೂ ಮೊದಲು ಮನ ತಿರುಗಬೇಕೆಂಬುದಾಗಿ ನಿನ್ನ ಬಳಿಗೆ ಬಂದು ಪಾಪಗಳನ್ನು ಹರಿಕೆ ಮಾಡುವಂಥವರಾಗಿದ್ದಾರೋ, ತಮ್ಮನ್ನು ತಾವು ನಿನ್ನ ರಕ್ತದ ಮುಖಾಂತರವಾಗಿ ತೊಳೆಯಲ್ಪಟ್ಟು ನೀತಿವಂತರಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೋ, ಅವರಿಗೆ ಕೊನೆಯ ಕಾಲದಲ್ಲಿ ನಿನ್ನ ದೇವದೂತರ ದಂಡನ್ನು ಇರಿಸುವುದರ ಮೂಲಕವಾಗಿ ದುಷ್ಟರಿಂದ ಬರತಕ್ಕಂತಹ ಆ ಒಂದು ವಿಪತ್ತಿನಿಂದ ಕಾಪಾಡುವಂಥ ದೇವರಾಗಿದ್ದೀಯಾ ಸ್ವಾಮಿ. ಅದಕ್ಕೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥವರಾಗಿದ್ದೇವೆ. ಇವತ್ತು ಯಾರೆಲ್ಲ ಕೃಪೆ ಕಾಲಕ್ಕೂ ಮೊದಲು ನಮ್ಮ ಮನ ತಿರುಗಬೇಕೆಂಬುದಾಗಿ ನಿರ್ಧರಿಸ್ತಕ್ಕಂಥವರಾಗಿದ್ದಾರೋ ಸ್ವಾಮಿ, ನೀನು ಅವರ ಹೃದಯದಲ್ಲಿ ಮಾತನಾಡು. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿದ್ದು ನೀನು ಪರಲೋಕದಲ್ಲಿ ಅವರ ಹೆಸರನ್ನು ಜೀವದಾರ ಪಟ್ಟಿಯಲ್ಲಿ ಬರೆ ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ನೀನು ಬರುವಾಗ ಇದೋ ದೇವರು ಇವರಿಗೋಸ್ಕರ ಕಾದಿದ್ದೇವೆ ಅಂತಕ್ಕಂತಹ ಆ ಗುಂಪಿನಲ್ಲಿದ್ದು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಮಹಿಮೆ ಹೊಂದುವಾಗಿ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-333-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.